ग्रहम् दशग्रीवच्छिदं शापान् मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरुसारणसे उत्तुङ्गवाक्तरङ्गाय मध्वतुब्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। उद्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववार्यासक्तमानसान् विश्वप्रिय गुरून् वन्दे मन्दोऽहं धीविशुद्धय सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्ति वाशवतो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ओम जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಮನ ಏಕತ್ರ ಸಂಯುಜ್ಯಾತ್ ಜಿತಶ್ವಾಸೋ ಜಿತಾಸನ ವೈರಾಗ್ಯ ಅಭ್ಯಾಸ ಯೋಗೇನ ಧ್ರಿಯಮಾಣಂ ಅತಂದ್ರಿತಃ. ಇಲ್ಲಿ ಹೇಳ್ತಾ ಇದ್ದಾರೆ ಕ್ವಚಿತ್ ವಿಷಯ ಚಿತ್ತ ಏಕಾಗ್ರೇಣ ತದನ್ಯ ವಿಷಯಕ ಜ್ಞಾನ ನೋಪಪದ್ಯತೆ ಇತಿ ಶರಕೃತಃ ಶಿಕ್ಷಿತಂ ವಕ್ಷ್ಯತಿ. ಒಬ್ಬ ಶರ ಅಂದರೆ ಬಾಣ, ಬಾಣವನ್ನು ಚೂಪು ಮಾಡ್ತಾ ಇದ್ದ, ಸಾಣೆ ಹಿಡಿತಾ ಇದ್ದ. ಅವನು ಸಾಣೆ ಹಿಡಿತಾ ಇರುವಾಗ ಅದು ಸಾಣೆ ಹಿಡಿಯೋ ಕ್ರಮ ಹೇಗೆ ಅಂದರೆ ಆ ಸಾಣೆ ಹಿಡಿಯುವಂಥ ಏನು ಕಲ್ಲಿರುತ್ತೆ ಅದು ಹತ್ತಿರ ಇಟ್ಟುಕೊಂಡು ಅದರಲ್ಲಿ ಚೆನ್ನಾಗಿ ತಿಕ್ತಾ ಬರ್ತಾನೆ. ಆ ತಿಕ್ಕಿದಾಗ ವಿಶೇಷವಾಗಿ ಇವರ ದೃಷ್ಟಿಯಲ್ಲಿರುತ್ತೆ ಅಂದರೆ ಆ ಸಾಣೆ ಹಿಡಿಯುವಂಥ ಬಾಣದ ಅಲುಗಿನ ಮೇಲೆ ಇರುತ್ತೆ, ಅದನ್ನು ಹಾಕಿ ತಿಕ್ತಾ ಇರುತ್ತೆ. ಅದನ್ನು ಚೂಪು ಮಾಡೋ ಕಾರ್ಯಕ್ರಮದಲ್ಲಿ ಸೈನಿಕ ಒಬ್ಬ ತೊಡಗಿದ್ದ. ಆ ತೊಡಗಿದಾಗ ರಾಜ ಅಲ್ಲಿಗೆ ಬಂದ. ರಾಜ ಅಲ್ಲಿಗೆ ಬಂದರೆ ಈ ಸೈನಿಕ ರಾಜನನ್ನು ನೋಡಲೇ ಇಲ್ಲ, ರಾಜ ಎಲ್ಲೋ ಇಲ್ಲ, ಪಕ್ಕದಲ್ಲೇ ಬಂದ. ಎಷ್ಟು ಅಂದರೆ ಅವನು ಮಾಡುವಾಗ ಪಕ್ಕದಲ್ಲೇ ಬಂದು ನಿಂತ, ಮುಖರಿಟ್ಟು ನೋಡ್ತಾ ಇದ್ದಾನೆ. ಯದ್ಯಪಿ ರಾಜ ಬಂದಾಗ ಸೈನಿಕ ಥಟ್ಟನೆ ನಿಂತು ನಮಸ್ಕಾರ ಮಾಡಿ ಎಲ್ಲ ಮಾಡಬೇಕು, ಏನೂ ಇಲ್ಲ, ಅದರ ಕಡೆಯೇ ಗಮನ ಇದೆ. ರಾಜ ಹೊರಟು ಹೋದ. ನಂತರ ಭಟನಿಗೆ ಗೊತ್ತಾಯಿತು ರಾಜ ಬಂದಿದ್ದ ಹೀಗೆ. ಅಯ್ಯೋ ತಪ್ಪಾಯಿತು, ರಾಜ ಒಳ್ಳೆಯವ, ಎಲ್ಲ ಭಟರ ಯೋಗಕ್ಷೇಮ ಚೆನ್ನಾಗಿ ನೋಡತಕ್ಕಂಥವ, ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡ್ತಾರೆ ತಮಗಾಗಿ ಅಂತ ಅವರ ಕುಟುಂಬವನ್ನೆಲ್ಲ ಭದ್ರವಾಗಿ ಪೋಷಣೆ ಮಾಡ್ತಿದ್ದ ರಾಜ, ಅಷ್ಟು ಒಳ್ಳೆಯವ ಅಂತ. ರಾಜ ಹತ್ತಿರ ಬಂದಾಗ ನಾವು ನಮಸ್ಕಾರ ಮಾಡಲಿಕ್ಕಾಗಿಲ್ಲಲ್ಲ ಅಂತ ಮಿಡುಕಿದ. ರಾಜನ ಹತ್ರ ಹೋದ, ನಮಸ್ಕಾರ ಮಾಡಿದ. ರಾಜ ಕೇಳಿದ, ಯಾಕೆ ಬಂದಿಯ? ಹೇಳಿದ, ಇವ ಇಲ್ಲ, ನೀವು ಬಂದಿದ್ರಂತೆ ನಂಗೆ ಗೊತ್ತೇ ಆಗಲಿಲ್ಲ, ನಿಜವಾಗೂ ನಂಗೆ ಗೊತ್ತಾಗಲಿಲ್ಲ. ನಾನು ಸಾಣೆ ಹಿಡಿತಾ ಇದ್ದೆ, ಆ ಅಲುಗಿನ ಮೇಲೆ ನನ್ನ ಮನಸ್ಸಿತ್ತು, ಸುತ್ತು ಯಾರು ಇದ್ದರೂ ಯಾರು ಬಂದರೂ ನನ್ನ ಮನಸ್ಸಲ್ಲಿ ಹೋಗ್ತಾ ಇಲ್ಲ, ಯಾಕೆ ಅಲ್ಲಿಯೇ ಗಮನವಿತ್ತು, ನನಗೆ ಬೇಕಾಗಿದ್ದದು ಅಲ್ಲಿ. ಅದರ ಮೇಲೆ ಅಲುಗಿನ ಮೇಲೆ ಗಮನ ಇರಲಿಕ್ಕೆ ಕಾರಣ ಏನು ಅಂದರೆ ಅದು ನನಗೆ ಬೇಕಾಗಿತ್ತು. ಬೇಕಾದ್ದರ ಮೇಲೆ ಮನಸ್ಸು ಹೋದಾಗ ಇನ್ನು ಮಿಕ್ಕದ್ದರ ಮೇಲೆ ಮನಸ್ಸು ಹೋಗಲ್ಲ. ನನಗೆ ಯುದ್ಧದಲ್ಲಿ ಬಾಣ ಬೇಕು, ಬಾಣ ಚೂಪಾಗಿರಬೇಕು, ಹೊಡೆದರೆ ಶತ್ರುವಿಗೆ ಒಳಗೆ ಹೊರಟೇ ಹೋಗಿಬಿಡಬೇಕು. ಅಂಥ ಪ್ರಕ್ರಿಯೆ ನಡೆದಾಗ ಈ ಬಾಣಗಳನ್ನು ಚೂಪು ಮಾಡೋದು, ಅಲುಗನ್ನು ಚೂಪು ಮಾಡೋದು, ಸಾಣೆ ಹಿಡಿಯೋದು, ಫ್ಯಾಕ್ಟ್ರಿ ಥರ ಎಲ್ಲರೂ ಒಂದು, ಎಷ್ಟು ಜನ ಸೈನಿಕರು ಇರ್ತಾರೆ, ಲಕ್ಷಾಂತರ ಜನ ಸೈನಿಕರು, ಎಲ್ಲರ ಹತ್ರ ಎಷ್ಟೆಷ್ಟು ಬಾಣಗಳಿರುತ್ತೆ, ಅವೆಲ್ಲ ಲಾಟ್ ಲಾಟ್ ಫ್ಯಾಕ್ಟ್ರಿ ಥರ ಕೊಟ್ಟರೆ ಅವೆಲ್ಲರೂ ಸಾಣೆ ಹಿಡಿದು ಸಪ್ಲೈ ಮಾಡಲ್ಲ ಯಾರು. ಯಾವ ಯಾವ ಸೈನಿಕ ಏನು ಯುದ್ಧಕ್ಕೆ ಬರ್ತಾನೆ ಅವನವನ ಆಯುಧ ಅವನೇ ಚೂಪು ಮಾಡಿಕೋಬೇಕು. ಕಾನ್ಸಂಟ್ರೇಷನ್ನಿಂದ ಚೆನ್ನಾಗಿ ಚೂಪು ಮಾಡಿದ ಬಾಣ ಒಬ್ಬರದೊಬ್ಬರು ಕೊಡಲ್ಲ, ಕಷ್ಟಪಟ್ಟು ಮಾಡಿಕೊಂಡದ್ದು ಕೊಡಲ್ಲ ಅವರು. ಖಡ್ಗವೂ ಅಷ್ಟೆ, ಆ ಯುದ್ಧದಲ್ಲಿರತಕ್ಕಂಥವರಿಗೆ ಆ ಖಡ್ಗ ಅದರ ಅಲುಗು ಅಂದರೆ ಆ ಧಾರೆ ಎಷ್ಟು ಚೂಪಾಗಿರಬೇಕೋ ಅಷ್ಟು ಚೂಪು, ತಾವು ಮಾಡ್ತಾ ಮಾಡ್ತಾ ಅದು ಚೂಪು ಬರ್ತಾ ಇದ್ರೆ ಆನಂದ ಪಡ್ತಾ ಇರ್ತಾರೆ ನೋಡಿ 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 ಆನಂದ ಪಡ್ತಾರೆ. ಹೀಗೆ ಮುಟ್ಟಿ 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 ಇನ್ನೂ ಕೆಲವರು ಗಟ್ಟಿಯಾಗಿ ಮುಟ್ಟಿ ರಕ್ತ ಬರ್ತಾ ಇದ್ರೆ ಓ ಆನಂದ ಪಡೋರಿದ್ದಾರೆ. ಹಾಗೆ ಇಲ್ಲಿ ವಿಷಯ ಏನು ಅಂದರೆ ಆ ರಾಜನಿಗೆ ಹೇಳಿದ, ನನ್ನ ಮನಸ್ಸಲ್ಲೇ ಕೇಂದ್ರೀಕರಣ ಆಗಿತ್ತು, ನೀವು ಬಂದದ್ದು ಗೊತ್ತಾಗಿಲ್ಲ, ನಿಜವಾಗಿ ಗೊತ್ತಾಗಿಲ್ಲ. ರಾಜ ನಕ್ಕು ಹೇಳಿದ, ನನಗದು ಗೊತ್ತಾಯಿತು, ನೀನು ಬೇಕು ಅಂತ ನಾನು ಬಂದಾಗ ಅವಮಾನ ಮಾಡಬೇಕು ಅಂತ ನೀನೇನು ಮಾಡಲಿಲ್ಲ, ನಿನ್ನ ಆ ಬಾಣದ ಅಲುಗಿನ ಸಾಣೆ ಹಿಡಿಯೋದರಲ್ಲಿ ಎಷ್ಟು ಕೇಂದ್ರೀಕರಣ ಮಾಡಿದ್ದಿ ಅಂದರೆ ನಾನು ಬಂದದ್ದು ನಿಂಗೆ ಗೊತ್ತಾಗಿಲ್ಲ ಅಂದರೆ ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಿದ್ದೀಯ, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡೋದೇ ನೀನು ನನಗೆ ಕೊಡುವಂತಹ ಗೌರವ. ಒಂದು ವೇಳೆ ನೀನು ನಾನು ಬಂದದ್ದಕ್ಕೆ ನಿನ್ನ ಕೆಲಸ ಬಿಟ್ಟು ನನಗೆ ನಮಸ್ಕಾರ ಮಾಡಲಿಕ್ಕೆ ಓಡಿ ಬಂದಿದ್ರೆ ನಿನ್ನ ಕೆಲಸ ಬಿಟ್ಟದ್ದರಿಂದ ನನಗೆ ಅವಮಾನ ಮಾಡಿದಂತ ಆಗುತ್ತೆ. ಒಳ್ಳೆ ಕೆಲಸ ಮಾಡಿದ್ದೀಯಾ ಅಂತ ಅವನಿಗೆ ಸನ್ಮಾನ ಮಾಡಿ ಕಳಿಸ್ತಾನೆ ರಾಜ. ಸರಿ, ವಿಷಯ ಕಥ ಇರಲಿ, ಅದು ನಾನು ಹೇಳಿದ್ದು ಕಥ. ಆದರೆ ಅಲ್ಲಿ ಏನು ಪ್ರಧಾನ ವಿಚಾರ ಏನು, ಮನಸ್ಸು ಒಂದು ಕಡೆ ತೀವ್ರವಾಗಿ ಲಗ್ನವಾದಾಗ ಈ ಸಬ್ಜೆಕ್ಟ್ ತಗೊಳ್ತಾ ಇದ್ದಾರೆ. ಮನಸ್ಸು ಒಂದು ಕಡೆ ತೀವ್ರವಾಗಿ ಲಗ್ನವಾದಾಗ ಬೇರೆ ವಿಷಯಗಳು ಮನಸ್ಸಿಗೆ ಬರಲ್ಲ. ಇಷ್ಟು ಸರಿ, ಚೆನ್ನಾಗಿದೆ ವಿಷಯ. ಏನು, ಒಂದು ಕಡೆ ತೀವ್ರವಾಗಿ ಮನಸ್ಸು ಲಗ್ನವಾಗಬೇಕಾದ್ರೆ, ಎಷ್ಟು ತೀವ್ರವಾಗಿ ಲಗ್ನವಾಗಬೇಕಾದರೆ ಬೇರೆ ಕಡೆ ಹೋಗದೇ ಇರಬೇಕಾದರೆ ಬೇರೆ ಕಡೆಕ್ಕಿಂತ, ಬೇರೆ ವಸ್ತುಗಳಿಗಿಂತ ಈ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆಯೋ ಅಲ್ಲೇನೋ ಒಂದು ವಿಶೇಷ ಇರಬೇಕು. ಅಂದರೆ ಏನು? ಇದು ಪದಾರ್ಥವೇ, ಅವು ಪದಾರ್ಥಗಳೇ, ಇದರಲ್ಲೇ ಮನಸ್ಸು ಹೋಗ್ತಾ ಇದೆ, ಅಲ್ಲಿ ಹೋಗಿಲ್ಲ ಅಂದರೆ ಏನರ್ಥ? ಅಂದರೆ ಇದು ನಮಗೆ ಬೇಕಾಗಿದ್ದಾಗಿದೆ ಅಂತರ್ಥ, ನಮಗಿಷ್ಟವಾಗಿದ್ದು ಅಂತರ್ಥ, ಅದರಲ್ಲಿ ನಮಗೆ ಸುಖ ಸಿಗ್ತಾ ಇದೆ ಅಂತರ್ಥ. ಅದಕ್ಕಾಗಿ ಅದರ ಕಡೆಯೇ ಮನಸ್ಸು ಹೋಗ್ತಾ ಇರುತ್ತೆ. ಆದ ಕಾರಣ ಇಲ್ಲಿ ವಿಷಯ ತೆಗಿತಾ ಇದ್ದಾರೆ. ಹಾಗಾದರೆ ಈ ಮನಸ್ಸು, ಮನಸ್ಸಿನ ಫಿನೋಮಿನನ್ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಇದು ಒಂದೇ ಕಡೆ ಇರಬೇಕಾದರೆ ಏನು ಮಾಡಬೇಕು ಅಂದರೆ, ಯಾವುದು ಇಷ್ಟವಾದ ಪದಾರ್ಥವೋ, ಅತ್ಯಂತ ಇಷ್ಟವಾದ ಪದಾರ್ಥವೋ, ನಾವು ಹೇಳದೇನೆ ಮನಸ್ಸು ಹೋಗಿ ಅಲ್ಲಿ ಕೂಡುತ್ತೆ. ನಾವು ಮತ್ತು ದೂಡಬೇಕಾಗಿಲ್ಲ ಮನಸ್ಸನ್ನ, ಅದು ಇಷ್ಟ ಆಗಬೇಕಷ್ಟೆ. ಎಷ್ಟು ಒಂದು ಕಡೆ ಮನಸ್ಸು ಹೋಗಿ ಕೂತಾಗ ಅದು ಇಷ್ಟ ಆಗಿರುತ್ತೆ, ಅಲ್ಲಿಗೆ ಹೋಗುತ್ತೆ. ಇನ್ನೊಂದು ಬಂದಾಗ ಅದರ ಮೇಲೂ ಹೋಗುತ್ತೆ. ಅಂದರೆ ಅರ್ಥ ಏನು? ಇದು ಇಷ್ಟ, ಅದು ಇಷ್ಟ ಅಂದರೆ ಇದೇ ಇಷ್ಟ ಅಂತ ಆಗಲಿಲ್ಲ. ಇಷ್ಟತೆ ಎರಡರಲ್ಲೂ ಡಿವೈಡ್ ಆಯಿತು. ಹಾಗಿರಬಾರ್ದು, ಇದು ಪೂರ್ಣ ಇಷ್ಟ ಆಗಿರ್ಬೇಕಿತ್ತು. ಅಂದರೆ ಮಿಕ್ಕದ್ದು ಯಾವುದಿದ್ರೂ ಮನಸ್ಸಲ್ಲಿ ಹೋಗಬಾರ್ದು, ಅಷ್ಟು ಸಂತೋಷ ಆಗ್ತಾ ಇರಬೇಕಿಲ್ಲ. ಅವಾಗಂದ್ರು ಈಗ ಸಬ್ಜೆಕ್ಟ್ ಏನು ಅಂದರು, ದೇವರಲ್ಲೇ ಮನಸ್ಸಿರಬೇಕು, ದೇವರಲ್ಲೇ ಮನಸ್ಸಿರಬೇಕು, ಬೇರೆ ಕಡೆಗೆ ಹೋಗಬಾರದು. ಈಗ ನಮ್ಮ ಮನಸ್ಸು ಹೇಗಿದೆ? ದೇವರ ಕಡೆಯೂ ಹೋಗುತ್ತೆ, ಬೇರೆ ಕಡೆಯೂ ಹೋಗುತ್ತೆ. ಸಮಾನವಾಗಿ ಹೋಗುತ್ತಾ ಅಲ್ಲ, ದೇವರ ಕಡೆಗೆ ಚೂರು ಹೋಗುತ್ತೆ, ಬೇರೆ ಕಡೆಗೆ ಜಾಸ್ತಿ ಹೋಗುತ್ತೆ. ಯಾಕೆ? ನಮಗೆ ಆ ತಿಂಡಿ ತೀರ್ಥ ಇದರಲ್ಲಿ ನಾನಾ ಪದಾರ್ಥಗಳಲ್ಲಿ ಅವುಗಳನ್ನು ನೋಡಿದಾಗ ಅಥವಾ ವ್ಯಕ್ತಿಗಳು ಅವ್ರ ಸರಿ ಮಾತಾಡಿದಾಗ ಬರುವಷ್ಟು ಆನಂದ ದೇವರು ಚಿಂತನೆ ಮಾಡಿದಾಗ ಬರ್ತಿಲ್ಲ. ಅಲ್ಲಿ ಸುಖ ಬರ್ತಾ ಇಲ್ಲ ನಮಗೆ. ಕಾಟಾಚಾರಕ್ಕೆ ಮೆಕ್ಯಾನಿಕಲ್ ಆಗಿ ನಡೀತಾ ಇರುತ್ತೆ. ಇವತ್ತಿಷ್ಟು ಹೇಳ್ಕೋಬೇಕು, ಪಟ 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 ಹೇಳಿ ಮುಗಿಸೋದು. ಅದೇ ಒಟ್ಟಾರೆ ಒಂದು ದಿನನಿತ್ಯದ ಕಾರ್ಯಕ್ರಮ. ಹಲ್ಲು ತಿಕ್ಕೋದು, ಮುಖ ತೊಳೆಯೋದಿದ್ದಂಗೆ ಅದೊಂದು ಕಾರ್ಯಕ್ರಮ ಅಷ್ಟೆ. ಅದೇ ಬೇಕು ಬೇಕಾದ ತಿಂಡಿ, ಅದು ಹಲ್ಲು ತಿಕ್ಕಿರಂತೆಲ್ಲ. ಓ ಅದ್ಭುತ, ಅದಲ್ಲೇ ಹೋಗ್ತೀವಿ. ನಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳಿಕ್ಕೆ ಅಯ್ಯೋ ಹಾಗೆ ಮುಗಿಬಿದ್ದು ಮಾಡ್ತೀವಿ. ಹಾಗೆ ಬೇಕಾದವರು ಬಂದರೆ ಓ ಅವ್ರ ಮೇಲೆ ತಲೆ ಮೇಲೆ ಕೂಡೋದೊಂದು ಕಡಿಮೆ ಅಷ್ಟೆ. ಆ ಥರ ಮಾತಾಡಿ, ಅವ್ರು ಸರಿ ಏನು ಮಂಗಳಾರತಿ ಮಾಡಿ, ಧೂಪಾರತಿ ಮಾಡಿ, ಎಲ್ಲ ಮಾಡ್ತಿದ್ದೆ. ಯಾಕೆ? ನಮಗೆ ಬೇಕಾಗಿದ್ದು ಅಂತಾದಾಗ ಮನಸ್ಸಲ್ಲಿ ಹೋಗುತ್ತೆ. ಅದೇ ಅವರನ್ನು ನೋಡಿದಾಗ ನಮಗಾಗಿಲ್ಲ ಅಂದುಕೊಳ್ಳಿ, ಮುಗಿದೋಯ್ತು, ಅಲ್ಲೇ ಮಂಗಳಾರತಿ ಮತ್ತು ಬೇರೆ ಮಂಗಳಾರತಿ ಧೂಪಾರತಿ ಶುರುವಾಗಿರುತ್ತೆ. ಹೌದಲ್ವೇ? ಪದಾರ್ಥವೂ ಅಷ್ಟೇ, ನಮಗಿಷ್ಟವಾದ ಪದಾರ್ಥ ಮಾಡಿಕೋಬೇಕು ಅಂತ ಬಂದಾಗ ಪ್ರಚಂಡ ಉತ್ಸಾಹ ಬರುತ್ತೆ. ಅದೇ ಬೇರೆದು ಯಾವುದೋ ಬಂದರೆ ಪರಮ ವಿರಕ್ತಿ ಇರುತ್ತೆ, ಮಾಡಲಿಕ್ಕೆ ಎಲ್ಲ ವೈರಾಗ್ಯ ಅದರಲ್ಲಿ ಬಂದರೆ. ಯಾಕೆ? ಆಸಕ್ತಿ ಇರಲ್ಲ, ನಮಗಲ್ಲಿ ಸಂತೋಷ ಬರ್ತಾ ಇಲ್ಲ, ಅದಕ್ಕೆ ವೈರಾಗ್ಯ. ಇದು ಮನಸ್ಸಿನ ಫಿನಾಮಿನ, ನಾರ್ಮಲ್ ನಮ್ದು ಹೋಗ್ತಾನೆ. ಇವಾಗ ಯಾರೋ ಇರ್ತಾರೆ ವ್ಯಾಪಾರವೋ ಇನ್ನೊಂದು ಮತ್ತೊಂದೋ ಇಟ್ಕೊಂಡಿರ್ತಾರೆ, ಅದರಲ್ಲಿ ತುಂಬಾ ಅವ್ರಿಗೆ ಆಸಕ್ತಿ ಇರುತ್ತೆ, ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ, ಎಲ್ಲ ಆಗ್ತಾ ಇದೆ, ಏನು ತುಂಬ ಬರುತ್ತಪ್ಪ ಇದು ಮಾಡಿದರೆ ಅಂದ್ಕೊಳ್ಳಿ, ಅವರು ಊಟದ ಮೇಲೂ ಲೆಕ್ಕ ಮಾಡಲ್ಲ, ಏನೂ ಲೆಕ್ಕ ಮಾಡಲ್ಲ, ಅದರ ಕಡೆಯೇ ಹೋಗ್ತಾ ಇರ್ತಾರೆ. ಹಾಗೆ ಒಂದು ವಿಷಯದಲ್ಲಿ ನಮಗೆ ಅತ್ಯಂತ ಆಸಕ್ತಿ, ಸುಖ, ಸಂತೋಷ ಎಲ್ಲ ಸಿಗ್ತಾ ಇದೆ ಅಂದರೆ ಅದು ಮನಸ್ಸು ತಾನಾಗಿ ಅಲ್ಲಿ ಹೋಗಿಬಿಡುತ್ತೆ, ಬೇರೊಂದು ಕಡೆ ಹೋಗಲ್ಲ. ಈಗೇನಾಗಿದೆ, ದೇವರ ಕಡೆ ಹಾಗೆ ಹೋಗಬೇಕು, ಬೇರೊಂದು ಕಡೆ ಹೋಗಬಾರದು. ದೇವರ ಕಡೆ ಹೋಗಿ ಅಲ್ಲೇ ಇರಬೇಕು, ಆನಂದ ಪಡ್ತಾ, ಇನ್ನು ಬೇರೆ ಏನು ಕಾಣಿಸಬಾರದು. ಹಾಗೆ ಏ ಶರಕೃತ್, ಬಾಣವನ್ನು ಚೂಪು ಮಾಡು, ಅಲುಗನ್ನು ಸಾಣೆ ಹಿಡಿಯುವವನಿಗೆ ಬೇರೆ ಲೋಕವೇ ಕಾಣಿಸಿದೆ, ಅಲುಗೇ ಹೇಗೆ ಕಾಣುತ್ತಾ ಇದೆಯೋ ಹಾಗೆ ದೇವರು ಮಾತ್ರ ನಮಗೆ ಕಾಣಬೇಕು, ಮಿಕ್ಕದ್ದೆಲ್ಲ ನಮ್ಮ ಮನಸ್ಸಿಗೆ ಬರಬಾರದು ಅಂತಾದರೆ ದೇವರಲ್ಲಿ ನಮಗೆ ಸುಖ ಸಿಗಬೇಕು. ದೇವರು ನಮಗೆ ಅತ್ಯಂತ ಬೇಕಾದವರಾಗಬೇಕು, ದೇವರು ನಮಗೆ ಅತ್ಯಂತ ಬೇಕಾದವರಾಗಬೇಕು. ಅತ್ಯಂತ ಬೇಕಾದವರನ್ನ ನೆನೆಸಿದರೆ ಸುಖ ಸಿಗುತ್ತೆ, ಹೌದಲ್ವೇ? ಹಾಗಾದ್ರೆ ದೇವರು ನಮಗೆ ಅತ್ಯಂತ ಬೇಕಾದವರಾಗಬೇಕಾದ್ರೆ ಏನು ಮಾಡಬೇಕು? ಅವಾಗಂದ್ರು ಸಹಜವಾದ ಸೂತ್ರ ನೋಡಿ, ಯಾರಾದರೂ ನಮಗೆ ಬಹಳ ಅತ್ಯಂತ ಬೇಕು ಅಂದರೆ ಯಾಕೆ ಇವರು ಬೇಕು, ಯಾಕೆ ಬೇರೆಯವರು ಬೇಡ ಅಂದರೆ ಇವರಿಂದ ನಮಗೇನೋ ಲಾಭ ಇದೆ. ಮಿಕ್ಕವರಿಂದ ಯಾರಿಂದಲೂ ಆಗದ ಲಾಭ ಅವರಿಂದ ಆದ್ದರಿಂದ ಲಾಭ ಅಂದರೆ ಅದು ಪದಾರ್ಥದ ಲಾಭ ಆಗಿರಬಹುದು, ಅಥವಾ ಅವರು ತೋರಿದ ಪ್ರೀತಿಯ ಲಾಭ ಆಗಿರಬಹುದು. ಸಕಾಲಕ್ಕೆ ಒದಗಿ ಬಂದು ಸ್ನೇಹ ಹಸ್ತವನ್ನು ಕೊಟ್ಟದ್ದಾಗಿರಬಹುದು, ಮಿಕ್ಕವರು ಕೊಡದೇ ಇದ್ದದ್ದು ಅವ್ರು ಮಾತ್ರ ಕೊಟ್ಟಿದ್ದು, ಇವೆಲ್ಲವೂ ಕಾರಣ ಆಗಿ ಅಲ್ಲಿ ಕಾನ್ಸಂಟ್ರೇಷನ್ ಬರಲಿಕ್ಕೆ ಕಾರಣ ಆಗುತ್ತೆ. ನಾರ್ಮಲ್ಲಿ ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಸಹಜವಾಗಿ ಮನುಷ್ಯರಿಗೆ ಅಲ್ಲಿಂದ ಏನೋ ಬರ್ತಾ ಇದೆ, ಸುಖಕ್ಕೆ ಕಾರಣವಾಗಿದ ಪ್ರವೃತ್ತಿ ಅಲ್ಲಿದೆ ಅಂತ ಅರ್ಥ. ಹೌದ್ ತಾನೆ, ಯಾರೋ ಬಂದರು, ಬಂದಮೇಲೆ ಅವ್ರು ನೋಡಿ ತುಂಬ ಅವರು ಮಾತಾಡಿ ಎಲ್ಲ ಮಾಡ್ತಾ ಇತ್ತು. ಯಾಕೆ? ಅವರ ಮನೆಗೆ ಹೋದಾಗ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅಷ್ಟು ನಿಜವಾಗಿ ಪ್ರೀತಿ ತೋರಿಸಿದ್ರು, ಅದರ ಕಷ್ಮಲ ಇದ್ದಿಲ್ಲ, ಅಷ್ಟು ನಮ್ಮನ್ನು ನೋಡಿಕೊಂಡ್ರು. ಇಲ್ಲಿ ಬಂದು ಕೂಡಲೇ ಡಬ್ಬಲ್ ಆಗಿ ನಾವು ನೋಡ್ತಾ ಇರ್ತೀವಿ, ನಾರ್ಮಲ್. ಅದಕ್ಕಂದ್ರು ಹಾಗಾದರೆ ಈಗ ದೇವರ ಹತ್ರ ನಾವು ಹೋಗ್ತಾ ಇದ್ದೇವೆ, ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಏನಂತ? ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಚೆನ್ನಾಗಿರಬೇಕು, ಗಂಡ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿರಬೇಕು, ಈ ಸರ್ಕಲ್ ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಯಾರು? ಅಪ್ಪ ಅಮ್ಮ, ಅವರು ಚೆನ್ನಾಗಿರಬೇಕು. ಇನ್ನು ನೆಕ್ಸ್ಟ್ ಬರೋದು ಅಕ್ಕ ತಮ್ಮ ತಂಗಿ ಅಣ್ಣ ಬಂಧು ಬಳಗ ಇವರೆಲ್ಲ ಚೆನ್ನಾಗಿರಬೇಕು ಅಂತ ಈ ಸರ್ಕಲ್ ಬೆಳೀತಾ. ಇವರೆಲ್ಲ ಚೆನ್ನಾಗಿರಬೇಕು ಅಂತ ಆ ದೇವರಲ್ಲಿ ಕೇಳೋದು. ಆ ದೇವರು ಇವರೆಲ್ಲರನ್ನ ನಿಮ್ಮನ್ನ ಚೆನ್ನಾಗಿಟ್ಟಿದ್ದಕ್ಕೆ ನಮಸ್ಕಾರ ಮಾಡೋದು. ಹೌದು ತಾನೆ. ಸರಿ, ಒಂದು ಟಾರ್ಚ್ ಹಾಕ್ಕೊಂಡು ನೋಡೋಣ ನಮ್ಮ ಹೃದಯದಲ್ಲಿ ಯಾರಿಗೆ, ಅವ್ರಿಗೆ ಒಬ್ಬರಿಗೂ ಮತ್ತೆ ಇಲ್ಲಿ ಲಿಸ್ಟ್ ಯಾವುದು ಮೆಸೇಜಲ್ಲಿ ಇಲ್ಲ ಆಚಾರ್ಯ ದೇವರು ಅಂದ್ರೆ ನಂಗೆ ಬಹಳ ಪ್ರೀತಿ ಅಂತ ಮೆಸೇಜ್ ಕಳಿಸ್ಬೇಕಾಗಿಲ್ಲ, ನಿಮ್ಮೊಳಗೆ ನೀವೇ ನೋಡಿಕೊಂಡ್ರೆ ಸಾಕು. ಏನು ಅಂತ? ಎಂದಾದರೂ ದೇವರನ್ನು ನೋಡಿ, ಇಷ್ಟು ಕಾಲ ನಾನು ಇವರೆಲ್ಲ ಚೆನ್ನಾಗಿರಬೇಕು ನೀನು ಚೆನ್ನಾಗಿಡು ಅಂತ ನಾ ಕೇಳ್ತಾ ಇದ್ದೆ, ನೀನು ನನಗೆ ಬೇಕೋ? ನೀನೇ ಬೇಕಪ್ಪ, ಇಷ್ಟು ಎಲ್ಲ ಕೊಟ್ಟು ನಮ್ಮಿಂದ ಏನೂ ಬಯಸದೇ ಇದೆಯಲ್ಲ, ನಿನ್ನ ಸ್ನೇಹ ಬೇಕೋ, ನಿನ್ನ ನಗು ಬೇಕೋ, ನೀನು ಬೇಕೋ ಅಂತ ದೇವರನ್ನ ಎಂದಾದರೂ ನಮಗೂ ಗೊತ್ತಿದ್ದ ಭಾಷೆಯಲ್ಲಿ ಅವನ ಮುಂದೆ ಪ್ರೀತಿಯಿಂದ, ಅಯ್ಯ ನೀ ಬೇಕು ಅಂತ ಹೇಳಿದ್ದೀಯಾ, ನೋಡಿಕೊಳ್ಳೋಣ. ಇದ್ರೆ ನಮಸ್ಕಾರ, ಇಲ್ಲದಿದ್ದರೆ ನಮಸ್ಕಾರ ಅಲ್ಲವೇ. ಯಾಕೆ ಇಷ್ಟು ಮನುಷ್ಯರಾಗಿದ್ದಾಗ ಅಷ್ಟು ಬರದೇ ಹೋದರೆ ಒಂದು ನಮಸ್ಕಾರ ಮಾಡಿಬಿಡ್ಬೇಕು ಅವರಿಗೆ, ಹೌದ್ ತಾನೆ? ಆ ಹಾಗಾದರೆ ದೇವರಲ್ಲಿ ಮನಸ್ಸು ಹೋಗ್ತಾ ಇರಬೇಕು, ಆ ಹೋಗುವ ಕಾಲಕ್ಕೆ ಸಂತೋಷ ಆಗ್ತಾ ಇರಬೇಕು. ಇನ್ನು ಬೇರೆ ಏನೂ ಗೊತ್ತಾಗಬಾರ್ದು, ಅಷ್ಟು ಕಾನ್ಸಂಟ್ರೇಷನ್ ದೇವರಲ್ಲಿ ಬರಬೇಕು ಅಂದರೆ ಅದಕ್ಕೇನಾದರೂ ಉಪಾಯ ಇದೆಯಾ? ಅದಕ್ಕೆ ಹೇಳ್ತಾರೆ, ಮೊದಲು ದೇವರ ಬಗ್ಗೆ ಚೆನ್ನಾಗಿ ತಿಳಿಯಬೇಕು. ತಿಳಿಯೋದು ಅಂದರೆ ಏನು? ನಾವು ತಿಳಿಯೋದು ಅಂತ ಹೋದ ಕೂಡಲೇ ನಮಗೆ ಸಬ್ಜೆಕ್ಟ್ ಟಚ್ ಆಗೋದು ಎಲ್ಲ ಪ್ಲಾಟ್ಫಾರ್ಮಲ್ಲಿ ಏನಾಗುತ್ತೆ, ಇವನು ಇಷ್ಟು ಬಲವಂತ, ಇಷ್ಟು ಜ್ಞಾನವಂತ, ಇಷ್ಟು ಶಕ್ತಿವಂತ, ಇಂಥ ಮಾಡ್ತಾನೆ, ಈಗ ಜಿಮ್ಮಿಕ್ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಎಲ್ಲ ಎಲ್ಲ ಕೇಳ್ತೀವಿ. ಷಡ್ಗುಣ ಐಶ್ವರ್ಯ ಸಂಪನ್ನ, ಏನೋ ಷಡ್ಗುಣ ಐಶ್ವರ್ಯ ಏನೋ ಗೊತ್ತಿಲ್ಲ, ಪೂರ್ಣ ಐಶ್ವರ್ಯವಂತ, ಪೂರ್ಣ ಶಕ್ತಿವಂತ, ಪೂರ್ಣ ಬಲವಂತ, ಪೂರ್ಣ ಜ್ಞಾನವಂತ, ಪೂರ್ಣ ದೋಷರಹಿತ, ಹಾಗೆ ಹೀಗೆಲ್ಲ ಎಲ್ಲ ಸಭೆಗಳಿಗೂ ಹೋಗಿದ್ದಾರೆ. ಎಲ್ಲಿ ನೋಡಿದರೂ ಪ್ರವಚನ ಪ್ಲಾಟ್ಫಾರ್ಮಲ್ಲಿ ಇದೇ ಬರ್ತಾ ಇರುತ್ತೆ. ವಿಚಿತ್ರ, ಒಬ್ಬರನ್ನು ಕೇಳಿದೆ ನಾನು, ಸಾಮಾನ್ಯ ಶ್ರೋತೃ ಬರ್ತದೆ, ಒಂದು ಸಭೆಗೆ ಹೋಗಿದ್ವಿ, ಸಬ್ಜೆಕ್ಟು ದೇವರ ದೋಷರಹಿತ ಗುಣಪೂರ್ಣ ಅಂತ. 20 ಜನ ಪಂಡಿತರು ಬಂದಿದ್ದರು, 6 ಜನ ಸ್ವಾಮಿಗಳು ಬಂದಿದ್ದರು, ಎಲ್ಲರೂ ಮಿನಿಮಮ್ 1 ಅವರ್ ಮಾತಾಡಿದರು ಬೆಳಗ್ಗಿಂದ ಸಂಜೆವರೆಗೂ. ದೇವರ ದೋಷರಹಿತ ಗುಣಪೂರ್ಣ, ದೋಷರಹಿತ ಗುಣಪೂರ್ಣ ಕೇಳಿದವರನ್ನು ನನಗೆ ಅಸ್ವಭಾವ ಸ್ವಲ್ಪ ಕೇಳೋದು. ಇಷ್ಟು ಹೇಳಿದಾರಲ್ಲ, ನಿಮ್ಮ ಮೇಲೆ ಏನು ಪ್ರಭಾವ ಬಿತ್ತು, ಏನು ತಿಳ್ಕೊಂಡ್ರಿ? ಅವರೊಂದು ಅದು ಏನೋ ದೋಷರಹಿತ ಗುಣಪೂರ್ಣ, ಇಡ್ ದೊಡ್ಡವ ಇಡ್ ದೊಡ್ಡವ ಅಂತೆಲ್ಲ ಹೇಳ್ತಾರ್ರಿ ಇವರೆಲ್ಲ. ಸರಿ, ನಿಮಗೇನು ಅದರಿಂದ ಬಂತು? ಏನೋಪ್ಪ ಇಡ್ ದೊಡ್ಡವ ಅಡ್ ದೊಡ್ಡವ, ನಮಸ್ಕಾರ ಮಾಡಬೇಕು, ಮಾಡಿದ್ರೆ ಏನು ಮಾಡಿಬಿಡ್ತಾನೋ ಏನೋ ಅಂತ ಅದಕ್ಕೆ ನಮಸ್ಕಾರ ಮಾಡಿ ಹೋಗ್ತದೆ. ಅಂದರೆ ಇನ್ನೊಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ಪಕ್ಕ ಮನೆಯವರಿದ್ದಾರೆ, ಅವರು ಕುರಿತು ಎದುರೇ ಮನೆಯವರು ಹೇಳ್ತಾ ಇದ್ದಾರೆ, ಏ ನಿಮ್ಮ ಪಕ್ಕ ಮನೆಯವರು ಸಾಮಾನ್ಯರಲ್ಲ, ಅವ್ರಿಗೆ 20 ಕಾರ್ ಇದೆ, 1,000 ಕೋಟಿ ಆಸ್ತಿ ಇದೆ, 15 ಭಾಷೆ ಬರುತ್ತೆ, ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಹೀಗೆ ಹಾಗೆ ಹಾಗೆ ಹೀಗೆ ನೀವೆಲ್ಲ ಕೇಳ್ತಾ ಇದ್ದೀರಿ. ಕೊನೆಗೆ ಅವರಂದರು, ನಾ ಹೇಳಿ ಸಂತೋಷ ಆಯ್ತಾ, ಅವ್ರು ಏನಾಗಿದ್ರೆ ನಂಗೇನ್ರಿ ಅಂತ ಕೊನೆಗೆ ನಿಮ್ಮ ಒಳಗಿನ ಆಂತರ್ಯ ಬಿಚ್ಚಿಟ್ರು. ಏನಂತ, ಅವ್ರು ಏನಾಗಿದ್ರೆ ನಂಗೇನು? ಅವ್ರು ಕೇಳಿದ್ರು, ಇಷ್ಟು ಹೇಳಿದ್ನಲ್ಲ, ನಾಳೆ ಅವ್ರನ್ನ ಹೋಗಿ ಮೀಟ್ ಆಗ್ತೀರಾ? ನಾನ್ಯಾಕೆ ಮೀಟ್ ಆಗಲಿ? ಅಲ್ಲ, ಇಂಥ ಏನು ಬೇಕಾದ್ರೆ ಆಗಲಿ, ದೊಡ್ಡವರು ನಂಗ್ಯಾಕೆ? ಹೌದಲ್ವೋ, ರೈಟ್. ಆವಾಗ ಆ ವ್ಯಕ್ತಿ ಸ್ವಲ್ಪ ಸುಮ್ಮನೆ ಇದ್ದು, ಸರಿ ಸರಿ, ನೀವೇನೋ ಒಂದು ಲೋನ್ಗೋಸ್ಕರ ಅಪ್ಲೈ ಮಾಡಿದ್ದೀರಿ ಇದೇನೋ ಅಂತ ಕೇಳಿದ್ನಲ್ಲ. ಹೌದ್ರಿ, ಒಂದು 20 ಲಕ್ಷ ಎಲ್ಲ ಕಡೆ ತಿರುಗಿದೆ, ಎಲ್ಲ ಸಿಗ್ತಾ ಇಲ್ಲ, ತುಂಬ ಅರ್ಜೆಂಟ್ ಆಗಿದೆ, ಅದೇ ತಲೆ ಚಚ್ಚಿಕೊಳ್ತಾ ಇದ್ದೇನೆ, ಬಹಳ ಕಷ್ಟ ಆಗಿದೆ. ಹೌದಾ, ನಾನು ಇಷ್ಟೊತ್ತು ಹೇಳಿದ್ನಲ್ಲ ಆ ವ್ಯಕ್ತಿ, ಅವ್ರ ಹತ್ರ ನಿಮ್ಮ ವಿಷಯ ನಾನು ಹೇಳಿ ಬಂದಿದ್ದೇನೆ. ಹೌದಾ, ನನ್ನ ವಿಷಯ ಹೇಳಿದ್ದೀರಾ? ಹೌದು, ನಿಮಗೆ ಬಹಳ ಬೇಕು, ಅವಸರ ಇದೆ ಅಂತ ಹೇಳಿದೆ. ಅವರು ಹೇಳಿದ್ದಾರೆ ನಾಳೆ ಬೆಳಿಗ್ಗೆ ಬರಲಿಕ್ಕೆ ಹೇಳಿ, ಖಚಿತವಾಗಿ ನಾನು ಕೊಡ್ತೇನೆ. ಅದರಲ್ಲಿ ಪಾಪ ಅವರು ಸೊಕ್ಕಿಲ್ಲ, ಏನೂ ಇಲ್ಲ, ಅಯ್ಯೋ ನಮ್ಮವ್ರಿಗೆ ಪಾಪ ಪಕ್ಕದಲ್ಲಿ ಇರ್ತಾರೆ, ಖಂಡಿತ ಕೊಡ್ತೇನೆ, ಒಂದು ವೇಳೆ ಅವ್ರಿಗೆ ಬರಲಿಕ್ಕಾಗಿಲ್ಲ ಅಂದರೆ ನಾನೇ ಬಂದು ಕೊಡ್ತೇನೆ ಅಂತ ಹೇಳಿದರು ಅವರು. ಅಂದರು, ಹೌದಾ, ಅವರೇ ಬಂದು ಕೊಡ್ತೀವಿ ಅಂತ ಹೇಳಿದ್ರ? ಹೌದ್ರಿ, ನಿಜವಾಗಿ ಹೌದು, ಬೇಕಾದ್ರೆ ನೋಡ್ರಿ. ಫೋನ್ ಬಂತು, ಅವ್ರು ಮಾತಾಡಿದ್ರು, ಏನ್ರಿ ನಿಮಗೇನೋ ಅವಸರ ಇದೆ ಅಂತೆಲ್ಲ, ಏನೂ ಸಂಕೋಚ ಮಾಡ್ಕೋಬೇಡಿ. ನಿಮಗೇನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ನಾನೇ ಬಂದು ಕೊಡ್ತೇನೆ, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೇನೆ. ಅಲ್ಲ, ನಾನು ಅಷ್ಟು ಬೇಗ ಕೊಡ್ಲಿಕ್ಕಾಗುತ್ತೋ ಇಲ್ಲೋ ನನ್ನ ತೊಂದರೆ ಏನು, ಮರ್ತೋಗ್ರಿ, ನಾನು ನೋಡ್ಕೊತೇನೆ, ನೀವು ಚೆನ್ನಾಗಿರಿ ಸರ್. ಅಲ್ಲ, ನಿಮ್ಗೆ ಏನು ಏನು ಕೊಡೋದು ಬೇಕಾಗಿಲ್ಲ, ನೀವು ಚೆನ್ನಾಗಿರೋ ಸಾಕ್ರಿ, ನಮ್ಮವ್ರು ನೀವು ಪಕ್ಕದಲ್ಲಿ ಇದ್ದಿರಲ್ಲ ಪಾಪ. ಆವಾಗ ಏನೆಲ್ಲ ಶುರು, ಯಪ್ಪಾ ಇಷ್ಟು ನಂಗೆ ಉಪಕಾರ ಮಾಡ್ತಾರ, ಯಾರು ನಂಗೆ ಕೊಟ್ಟಿದ್ದಿಲ್ಲ, ದುಡ್ಡು ಕೊಡಲಿಲ್ಲ, ಇವನು ಮಾಡಲಿಲ್ಲ, ತಕ್ಕಂಥ ಸಮಯಕ್ಕೆ ತಕ್ಕಂತೆ ಎಲ್ಲ ಪ್ಲೇಟ್ ಚೇಂಜ್ ಮಾಡಿಬಿಟ್ರು, ನಾನೊಬ್ಬನೇ ಕೂತಿದ್ದೆ ಅಂತ ಅದು ಅವರಾಗಿ ವಿಚಾರಿಸಿ ಕೊಟ್ರಲ್ಲ, ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಪ್ಪಾ ಆಗ ನಲ್ರಿ, ಅವ್ರ ಕುರಿತೇನೋ ಹೇಳಿದ್ರಲ್ಲ ಇಷ್ಟಕ್ಕೆ ಮುಂಚೆ. ಏನು ಅದು ತುಂಬ ಹೇಳಿದ್ರಲ್ಲ, ಅವ್ರಿಗೇನೋ ಇಷ್ಟು ಭಾಷೆ ಬರುತ್ತೆ, ಇಷ್ಟು ಕಾರ್ ಇದೆ, ಅಷ್ಟು ಇದೆ, ಏನೇನೋ ಹೇಳಿದ್ರಲ್ಲ, ಸ್ವಲ್ಪ ಹೇಳಿ ಅಂತ. ಹಾಗಂದ್ರು ನೀವೇ ಅಂದ್ರಲ್ಲಿ ಅವ್ರಿಗೇನಿದ್ರು ನಂಗೇನು ಅಂತ ಹೇಳಿದ್ರಿ, ಅವ್ರು ಏನಾದರೂ ನಂಗೇನು ಅಂತ ಹೇಳಿದ್ರಲ್ಲ ನೀವು, ಮತ್ತೆ ಅದೆಲ್ಲ ಹೇಳ. ಅಲ್ರಿ, ನನಗವರು ಇಷ್ಟು ಉಪಕಾರ ಮಾಡುವಾಗ ಅವ್ರ ಕುರಿತು ನಾನು ತಿಳ್ಕೋಬೇಕಲ್ವಾ ಹೇಳಿ. ಈಗ ಕನೆಕ್ಷನ್ ಬಂತು, ವ್ಯಕ್ತಿಯ ಜೊತೆಗೆ ಇವರಿಗೆ ಕನೆಕ್ಷನ್ ಬಂತು. ಹೇಗೆ ಉಪಕಾರ ಮಾಡುತ್ತಾರೆ, ಯಾವ ಉಪಕಾರ, ಇನ್ನೊಬ್ಬರು ಮಾಡಲಾರದ ಉಪಕಾರ ಇವರು ಮಾಡುತ್ತಾರೆ ಅಂತ ಗೊತ್ತಾದ ಕೂಡಲೇ ಅವರ ಮೇಲೆ ಅತ್ಯಂತ ಪ್ರೀತಿ ಬಂತಲ್ಲ, ನ್ಯಾಚುರಲ್. ಇಷ್ಟೇ ನಾವು ಮಾಡಬೇಕಾಗಿದ್ದು, ಯಾವ ಪೂರ್ವಾಗ್ರಹಕ್ಕೆ ಹೋಗದೆ, ಪ್ರೀಫಿಕ್ಸ್ಡ್ ಮೆಂಟಾಲಿಟಿ ಇಲ್ಲದೆ ಚೆನ್ನಾಗಿ ವಿಮರ್ಶೆ ಮಾಡ್ತಾ ಬರಬೇಕು. ಎಲ್ಲ ಪದಾರ್ಥಗಳು ತಗೊಳ್ಳೋಣ, ಎಲ್ಲ ವ್ಯಕ್ತಿಗಳು ತಗೊಳ್ಳೋಣ, ದೇವತೆಗಳನ್ನು ತಗೊಳ್ಳೋಣ, ದೇವರನ್ನು ತಗೊಳ್ಳೋಣ, ಯಾರ್ಯಾರಿಂದ ನಮಗೆಷ್ಟು ಉಪಯೋಗ ಅಂತ ಲೆಕ್ಕ ಹಾಕ್ತಾ ಬರೋಣ. ನಮಗೆ ಸುಖ ಸಿಗೋದು ಎಲ್ಲ ಬರುವುದು ಯಾರಿಂದ? ಆವಾಗ ಶಾಸ್ತ್ರ ಹೇಳ್ತಾ ಬಂತು, ಎಲ್ಲ ಇವನಿಂದ. ಅಲ್ಲ, ಮಿಕ್ಕವರು ಕೊಡ್ತಾರಲ್ವಾ ಅಂದರೆ, ಅವರೆಲ್ಲ ಅವನು ಕೊಟ್ಟದ್ದನ್ನೇ ಕೊಡುತ್ತಾರೆ, ಅವನೇ ಕೊಡದಿದ್ದರೆ ಯಾರೂ ಕೊಡಲ್ಲ. ಸೊ ಕೊಡುವವನು ಅವನೊಬ್ಬನೇ. ಹೌದಾ, ಇವನೇನಾ ನಮಗೆಲ್ಲ ಕೊಡೋದು? ಅವ್ರು ನಾನೇನು ಕೊಡಲಿ ಅವನಿಗೆ? ನೀನೇನು ಕೊಡಬೇಕಾಗಿಲ್ಲ, ನಿಂಗೇ ಎಲ್ಲ ಕೊಡ್ತಾ ಇದ್ದಾನೆ. ಹೌದಾ, ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಷಣ ನಿನ್ನ ಮೇಲೆ ಕಣ್ಣಿಟ್ಟಿದ್ದಾನೆ. ಯಾಕೆ, ನಿನಗೇನು ಆಗಬಾರದು, ನಿನಗೆ ನೀನು ಚೆನ್ನಾಗಿರಬೇಕು ಅಂತ ನಿನಗೆ ಉಪಕಾರ ಮಾಡುತ್ತಾ ಇದ್ದಾನೆ, ನಿನ್ನ ಮೇಲೆ ವಿಶೇಷವಾದ ಪ್ರೀತಿ ತೋರತಾ ಇದ್ದಾನೆ. ಈ ರೀತಿ ಎಲ್ಲವೂ ಶಾಸ್ತ್ರ ಹೇಳಿದ ಕೂಡಲೇ ಅಷ್ಟು ಪ್ರೀತಿ ಯಾರೂ ತೋರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಿಲ್ಲ, ಎಲ್ಲರೂ ಇದ್ದಾರಲ್ಲ ಅಂದರೆ, ಅವನು ಸರಕೊಂಡ್ರೆ ಎಲ್ಲರೂ ಅಸ್ವತಂತ್ರರೇ, ಎಲ್ಲ ಇದ್ದ ಕಡೆ ನಿಶ್ಚೇಷ್ಟಿತರಾಗಿರಬೇಕು. ಅವನು ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಸೊ ದಿಸ್ ಈಸ್ ದ ಪರ್ಸನ್, ಇವನೊಬ್ಬನೇ ಎಲ್ಲರ ಮೂಲಕ ನಮಗೆ ಮಾಡ್ತಾ ಇದ್ದಾನೆ, ನಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ, 24 hours ಕಾನ್ಸಂಟ್ರೇಟ್ ಮಾಡ್ತಾನೆ, ಊಟ ಮಾಡಿಸ್ತಾನೆ, ಸ್ನಾನ ಮಾಡಿಸ್ತಾನೆ, ಎಲ್ಲವೂ ಚಿಕ್ಕ ಮಗುವಿಗೆ ತಾಯಿ ಮಾಡಿಸಿ ತಾನೇ ಆ ಮಗುವನ್ನು ಹತ್ತಿರ ಕರ್ಕೊಂಡಿರುವಂತೆ ಇದ್ದಾನವ ಅನ್ನೋದು ಮಾತಲ್ಲ, ತಲೆಗೆ ಬಂದರೆ ಮನಸ್ಸಿಗೆ ಅದು ಹಿಡಿತರೆ ಆವಾಗ ಅವನ ಕುರಿತು ಬರುತ್ತೆ. ಹೌದಲ್ಲ, ಇವನಪ್ಪ ಇದ್ದಾನೆ, ನಾನು ಹೇಗಿದ್ದೇನೋ ಹಾಗಿದ್ದಾನವ, ನನಗಾಗಿ ಇಷ್ಟು ಒದ್ದಾಡುತ್ತಿದ್ದಾನೆ, ನಾನು ಅವರ ಕುರಿತು ಆಲೋಚನೆ ಮಾಡಲೇ ಇಲ್ಲ. ಎಲ್ಲರೂ ಇವತ್ತಿರ್ತಾರೆ, ಹೊರಟೋಗ್ತಾರೆ, ಇವರೆಲ್ಲರ ಮೂಲಕ ಅವನೇ ಉಪಕಾರ ಮಾಡುತ್ತಾ ಇರೋದು. ಯಾರೂ ಸ್ವತಂತ್ರವಾಗಿ ಉಪಕಾರ ಮಾಡಲಿಕ್ಕಾಗಲ್ಲ, ಅವನೊಬ್ಬನೇ ಈಸ್ ಎವರಿವೇರ್, ಅವನೇ ಎಲ್ಲ ಕಡೆ ನಿಂತು ನನಗೆ ನಾನಾ ಮುಖದಲ್ಲಿ ಬಂದು ಅವನೇ ಸಹಾಯ ಮಾಡ್ತಾ ಇದ್ದಾನೆ. ಇಷ್ಟು ಉಪಕಾರ ಮಾಡುವಂತಲ್ಲ ಅಂಥೇಳಿ ಅವನು ಎಲ್ಲೆಲ್ಲಿ ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ನಮಗೆ ವಿಶೇಷವಾಗಿ ಉಪಕಾರ ಮಾಡುತ್ತಾ ಇದ್ದಾನೋ, ಅವನು ಮಾಡುವ ಪ್ರತಿ ಒಂದು ಉಪಕಾರವನ್ನು ಕಣ್ಣು ತೆಗೆದು ನೋಡೋದೇ ಸಾಧನ. ಕಣ್ಣು ತೆಗೆದು ನೋಡೋದೆ, ಪ್ರತಿ ಒಂದು ಕ್ಷಣ ಕ್ಷಣಕ್ಕೆ ಅವನು ಮಾಡುವ ಸಹಾಯವನ್ನು ನೋಡೋದೇ ಸಾಧನ. ಆವಾಗ ಬರುವುದೇ ಪ್ರೀತಿ. ಅದು ಅವನು ಮಾಡಿದಷ್ಟು ಯಾರೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟ ಹೇಳಿದವರೇ ನಮ್ಮ ಆಚಾರ್ಯರು ಲಕ್ಷ್ಮೀದೇವಿ. ಅವನಷ್ಟು ಯಾರು ಮಾಡ್ಲಿಕ್ಕಾಗಲ್ಲ ನೋಡಪ್ಪ ಅಂತ ಉಪದೇಶ ಕೊಟ್ಟ ಗುರುಗಳೇ ಅವರು. ಆದ್ದರಿಂದ ವಿಶೇಷವಾಗಿ ಅವನಲ್ಲಿ ಪ್ರೀತಿ, ಅವನು ಮಾಡುವ ಉಪಕಾರವನ್ನ ಕ್ಷಣ ಕ್ಷಣಕ್ಕೆ ಜ್ಞಾನದ ಕಣ್ಣು ತೆಗೆದು ಒಳಗಣ್ಣಿನಿಂದ ಅವನು ಮಾಡುವ ಉಪಕಾರವನ್ನು ನೋಡಲಿಕ್ಕೆ ಶುರು ಮಾಡಿದಾಗ ಅವನ ಕಡೆ ಹುಚ್ಚು ಹಿಡಿಯುತ್ತೆ. ಯಪ್ಪ, ಇವ ಬೇಕು ನನಗೆ, ಇವ ಬೇಕು ನನಗೆ ಅಂತ ಅವನ ಕಡೆಗೆ ಕಾಂಟ್ಯಾಕ್ಟ್ ಬರಲಿಕ್ಕಾಗಿ ಹುಚ್ಚರಂತೆ ಓಡ್ಲಿಕ್ಕೆ ಶುರು ಮಾಡ್ತೇವೆ. ಇನ್ನು ಅವನ ಕಡೆಗೆ ಮನಸ್ಸು ಬಂದಾಗ ಪ್ರೀತಿಯಿಂದ ಕೂಡಿದ, ನಮಗತ್ಯಂತ ಉಪಕಾರಿ ಎಂಬ ಭಾವನೆಯಿಂದ ಬಂದ, ಪ್ರೀತಿಯಿಂದ ಕೂಡಿದ ಮನಸ್ಸು ಅವನ ಕಡೆ ಹತ್ತುಕೊಂಡು ಹೊರಟಾಗ ಬೇರಿನ್ಯಾವುದು ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಈ ಬಾಣದ ಅಲುಗನ್ನ ಸಾಣೆ ಹಿಡಿಯುವವ ಅಲ್ಲಿ ನೋಡಬೇಕಾಗಿದ್ದು ವಿಚಾರ ಇದೆ. ಅವನೊಬ್ಬ ಸೈನಿಕ, ಯುದ್ಧ ಮಾಡಬೇಕು, ಅದೊಂದು ಡ್ಯೂಟಿ. ಈ ಸ್ಪೈಡ್ ಫಾರ್ ದಟ್, ನಂಗೆ ದುಡ್ಡು ಕೊಡ್ತಾ ಇದ್ದಾರೆ, ನಾನು ಡ್ಯೂಟಿ ಮಾಡಬೇಕು ಅಂತ. ಏನು ಗೌರ್ಮೆಂಟ್ ಡ್ಯೂಟಿ ಮಾಡ್ತೀವಲ್ಲ ಆ ಥರ, ಅದೊಂದು ಮಾಡಬೇಕು ಅಂತ ಅದಕ್ಕೆ ಸಾಣೆ ಹಿಡಿತಾ ಇಲ್ಲ. ಅವನು ದುಡ್ಡು ತಗೊಳ್ತಾ ಇದ್ದಾನೆ, ಯುದ್ಧ ಮಾಡ್ತಾನೆ, ಸರಿ. ಆ ಯುದ್ಧದಲ್ಲಿ ಅವನಿಗಿಷ್ಟ, ಆ ಯುದ್ಧ ಮಾಡುವಾಗ ತನ್ನ ನೈಪುಣ್ಯದಿಂದ ಶತ್ರುಗಳನ್ನು ಬಡಿಯೋದರಲ್ಲಿ ಇಷ್ಟ. ಅಂಥ ಬಡಿಯೋದರಲ್ಲಿ ಒಳ್ಳೆ ಅಲುಗು ಇರತಕ್ಕಂಥ ಬಾಣದಿಂದ ಶತ್ರುವಿಗೆ ಹೊಡೆದಾಗ ಅವನು ಪ್ರಾಣ ಬಿಡತಾ ಇದ್ದರೆ ತನ್ನ ಗುರಿ ತಪ್ಪಿಲ್ಲ ಅಂತ ಅಲ್ಲಿ ಸಿಗುವ ಆನಂದ ಯೋಧನಿಗೆ ಇನ್ನೆಲ್ಲೂ ಸಿಗಲ್ಲ. ಅದವನ ಪರ್ಸನಲ್ ಇಂಟ್ರೆಸ್ಟ್, ಅದು ಅವನು ಪೇಯ್ಡ್ ಆಗಿರಬಹುದು ಆದರೆ ಪರ್ಸನಲ್ ಇಂಟ್ರೆಸ್ಟ್ ಕೂತಿರುತ್ತೆ. ಅದಕ್ಕಾಗಿ ನಾಳೆ ಒಬ್ಬ ಸಿಕ್ಕ ಅವನ ಕೊಲ್ಲಬೇಕು ಅಂಥೇಳಿ, ಅದಕ್ಕಾಗಿ ನನ್ನ ಶತ್ರುಗಳನ್ನು ಕೊಲ್ಲಬೇಕು ಎಂಬ ಆಸಕ್ತಿಯಿಂದ ಆ ಅಲುಗನ್ನು ಚೆನ್ನಾಗಿ ಇದು ಮಾಡಬೇಕು ಅಂತ ಆಸಕ್ತಿ ಇಂಟ್ರೆಸ್ಟ್ ಬರ್ತಾ ಇದೆ. ದುಡ್ಡು ಕೊಟ್ಟಿದ್ದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಎಂಬವನಿಗೆ ಆಸಕ್ತಿ ಬರಲ್ಲ, ತನ್ನದೇ ಆದ ಸ್ವಯಂ ತೃಪ್ತಿ ಸಂತೋಷ ಸಿಗ್ತಾ ಇದೆ ಆ ಅಲುಗನ್ನ ಹಿಡಿಯೋ ಕಾಲಕ್ಕೆ. ನೋಡಿ ನೋಡಿ ಖುಷಿ ಪಡ್ತಾ ಇದ್ದಾನೆ, ಅಪ್ಪ ಹೇಗೆ ಉಳಿತಾ ಇದೆ ಅಂತ. ಆ ನಮಗೆ ಪ್ರತ್ಯೇಕವಾದ ವೈಯಕ್ತಿಕ ಆನಂದಕ್ಕೆ ಕಾರಣವಾದ ಪ್ರತ್ಯೇಕ ಕಾನ್ಸಂಟ್ರೇಷನ್ ಏನಿದೆಯಲ್ಲ, ಅದರಿಂದ ಆನಂದ ಬರ್ತಾ ಇರಬೇಕು ನಮಗೆ. ಅಂಥ ಕಾನ್ಸಂಟ್ರೇಷನ್ ದೇವರ ಮೇಲೆ ಬಂದಾಗ ಆನಂದ ಬರ್ಲಿಕ್ಕೆ ಶುರುವಾಯ್ತಾ? ಅದು ಬೇರೆ ಎಲ್ಲೂ ಸಿಕ್ಕಿಲ್ಲವಾ? ಮುಗಿತು ಸಾಧನ. ಏನು ಹೌರಾ ಎಕ್ಸ್ಪ್ರೆಸ್ ಥರ ಫಾಸ್ಟ್ ಆಗಿ ಹೊರಟೋಗುತ್ತೆ, ಇನ್ಯಾರು ಸ್ಟಾಪ್ ಮಾಡಲಿಕ್ಕಿಲ್ಲ, ಹಾವು ಹೊರಟೋಗುತ್ತೆ. ಇಲ್ಲ ಅಡಿಗಡಿಗೆ ನಿಲ್ಲುವ ಗೂಡ್ಸ್ ಥರ ನಿಂತೇ ಇರುತ್ತೆ. ಈ ಒಳಗಿನ ಟಚ್ಚೇ ಬರದೆ ಹೋದರೆ ದೇವರ ಮೇಲೆ ಕೇವಲ ಅವನನ್ನು ಪ್ರತಿಬಿಂಬಿಸುವಂಥ ಮೂರ್ತಿಗಳು, ಶಿಲೆಗಳು, ಅವುಗಳ ಮೇಲೆ ಮನಸ್ಸು ಬರ್ತಾ ಇದ್ದರೆ, ಅವನ ಮೇಲೆ ಮನಸ್ಸು ಬಾರದಿದ್ದರೆ ಇದು ಮೆಕ್ಯಾನಿಕಲ್ ಪೇಯ್ಡ್ ವರ್ಕರ್ ಥರ. ಅವನು ನನಗೇನೋ ಪೇಮೆಂಟ್ ಕೊಡ್ತಾನೆ, ಆದ್ದರಿಂದ ಒಂದಿಷ್ಟು ತೊಳಿಬೇಕು ಬೆಳಿಬೇಕು ಅಂತ ಮೆಕ್ಯಾನಿಕಲ್ ವರ್ಕ್ ನಡೆದು ಹೋಗ್ತಾ ಇರುತ್ತೆ. ಅದು ಪೂಜಾದಿ ಕಾರ್ಯಕ್ರಮ ಆಗಿರುತ್ತೆ ನಮ್ಮದು, ಹಾಗಾಗಬಾರದು. ಅದನ್ನು ಈ ಅಲುಗನ್ನು, ಬಾಣದ ಅಲುಗನ್ನು ಸಾಣೆ ಹಿಡಿಯುವವನ ಆ ಒಂದು ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ, ನಮ್ಗೆ ಬೇಕಾಗಿದ್ದದು ಅದನ್ನೇ ಹೇಳ್ತಾ ಬರ್ತಾನೆ. ಕ್ವಚಿತ್ ವಿಷಯ, ಯಾವುದೋ ಒಂದು ವಿಷಯ, ಆದರೆ ಯಾವುದು ಅಂದರೆ ಹೇಳ್ತಾರೆ, ಯಾವುದರಲ್ಲಿ ನಮ್ಮ ಚಿತ್ತ ಏಕಾಗ್ರೇಣ, ಚಿತ್ತೈಕಾಗ್ರೇಣ, ಚಿತ್ತ ಏಕಾಗ್ರೇಣ, ಚಿತ್ತವು ಏಕಾಗ್ರವಾಗಿ ಇರಲಿಕ್ಕಾಯಿತೋ ದೇವರಾಗಿದ್ರೆ ಅದು ಅವಾಗ ತದನ್ಯ ವಿಷಯ ಜ್ಞಾನಂ ನೋಪಪದ್ಯತೆ. ಅಲ್ಲೇ ಮನಸ್ಸಿದ್ದಾಗ ಬೇರೊಂದು ವಿಷಯದ ಜ್ಞಾನವೇ ಬರಲ್ಲ ತಲೆಯಲ್ಲಿ. ಕಾನ್ಸಂಟ್ರೇಷನ್ ಅಲ್ಲೇ ಇದ್ದಾಗ ಬೇರೊಂದು ನಮ್ಮ ತಲೆಗೆ ಗೊತ್ತಾಗಲ್ಲ, ಅದರ ಜ್ಞಾನವೇ ಬರಲ್ಲ. ರಾಜ ಬಂದಿತ್ತೇ ಗೊತ್ತಾಗಿಲ್ಲ ಅವನಿಗೆ. ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದು ಶರಕೃತ ಶಿಕ್ಷಿತಂ ವಕ್ಷ್ಯತಿ ತತ್ರ ಅನಯಾ ಶಿಕ್ಷಯ ಕಿಂ ಅಧ್ಯವಸಿತಂ ತ್ವಯ ಇತಿ ಶಿಕ್ಷಾಯಾಶ್ಚ ಸ್ವ ಅಧ್ಯವಸಿತಂ ತಾವದಾಹ. ಅವನ ನೋಡಿ ನನಗೇನು ಶಿಕ್ಷೆ ಬಂತು ಅಂದರೆ ಪಾಠ ಆಯಿತು. ಅದನ್ನು ಹೇಳ್ತಾ ಇದ್ದಾರೆ, ಮನಃ ಏಕತ್ರ ಸಂಯುಜ್ಯಾತ್ ಜಿತಶ್ವಾಸೋ ಜಿತಾತ್ಮನಃ ಜಿಷಾಸನ. ಆಸನವನ್ನು ಗೆದ್ದು ಆಸನ ಜಯ ಪಡೆದು ಶ್ವಾಸವನ್ನು ಗೆದ್ದರೆ ಮನಸ್ಸು ಅಂದರೆ ಇಲ್ಲಿ ತುಂಬ ವಿಷಯ ಕೂತಿದೆ. ಏನು ವಿಷಯ? ಮನಸ್ಸು ಒಂದೇ ಕಡೆ ಇರಬೇಕಾದರೆ ಒಂದೇ ಕಡೆ ಇರಲಿಕ್ಕೆ ಬೇಕಾದ ಮನಸ್ಸಿನ ಲಕ್ಷಣಗಳು ಬೇಕು. ಅಂದರೆ ಆ ಮನಸ್ಸಿಗೆ ಚಾಂಚಲ್ಯ ಇರಬಾರದು. ಚಾಂಚಲ್ಯ ಇಲ್ಲದೆ ಹೋದರೆ ಆ ಮನಸ್ಸಿಗೆ ಎಲ್ಲಿ ಹಿತವಾಗಿದೋ ಅಲ್ಲಿ ಚೆನ್ನಾಗಿ ಕೊಡುತ್ತೆ. ಇಲ್ಲದಿದ್ದರೆ ಮನಸ್ಸಿನಲ್ಲಿ ಚಾಂಚಲ್ಯವೇ ಇದ್ದರೆ, ಚಾಂಚಲ್ಯ ದೋಷ ಇದ್ದರೆ, ಆ ದೋಷ ಇದ್ದಾಗ ನಮಗೆ ಬೇಕಾಗಿರತಕ್ಕ ವಸ್ತು ಅಂತ ಗೊತ್ತಾಗಿದ್ರು, ಎಸ್ ದಿಸ್ ಈಸ್ ಅದು ನಮಗೆ ಬೇಕಾದ ವಸ್ತು ಅಂತ ಗೊತ್ತಾಗಿದ್ರು, ಮನಸ್ಸಿನಲ್ಲಿ ಕಳಿಸಿದಾಗ ಮನಸ್ಸಿನಲ್ಲಿ ಮೊದಲೇ ಚಾಂಚಲ್ಯ ದೋಷ ಇದ್ದದ್ದರಿಂದ ಅದು ಎಷ್ಟೇ ನಮಗೆ ಬೇಕಾದ ವಸ್ತು ಅಂತ ಗೊತ್ತಾಗಿದ್ರು ಸ್ವಲ್ಪ ಕೂಡುತ್ತೆ, ಬೇರೆ ಕಡೆಗೂ ಹಾರುತ್ತೆ. ಸೋ ಏನು ಬೇಕು? ಈ ಮನಸ್ಸಿನಲ್ಲಿರುವ ಚಾಂಚಲ್ಯ ದೋಷವನ್ನು ತೆಗೆದು ಬಿಟ್ಟರೆ ಆ ಮನಸ್ಸು ರೆಡಿ, ಎಲ್ಲಿ ಕಳಿಸಿದ್ರೆ ಅಲ್ಲಿ ಹೋಗಿ ಸ್ಟೆಕ್ ಆಗಿಬಿಡುತ್ತೆ. ಅವಾಗಂದರು ಈ ಮನಸ್ಸಿನ ಚಾಂಚಲ್ಯ ಕಳಿಯಬೇಕಾದರೆ ಇವಾಗ ಸಬ್ಜೆಕ್ಟ್ ಎಲ್ಲೆಲ್ಲಿ ಬಂತು? ದೇವರ ಕಡೆ ಮನಸ್ಸು ಕಳಿಸಬೇಕು. ಕಳಿಸಿದ ಮನಸ್ಸು ಸ್ಥಿರವಾಗಿರಬೇಕಾದರೆ ಅದರೊಳಗಿರುವ ಚಾಂಚಲ್ಯ ದೋಷ ಹೋಗಬೇಕು ಮೊದಲು. ಚಾಂಚಲ್ಯ ದೋಷ ಹೋಗಬೇಕಾದರೆ ಏನು ಮಾಡಬೇಕು? ಅವಾಗಂದ್ರು ಶ್ವಾಸವನ್ನು ಗೆಲ್ಲಬೇಕು. ಅಲ್ರಿ, ಉಸಿರಾಟಕ್ಕೂ ಮನಸ್ಸಿಗೂ ಸಂಬಂಧ ಏನು? ಹೇಳ್ತಾರೆ, ಯಾರಾದರೆ ಉಸಿರಾಟವನ್ನು ಹಿಡಿತದಲ್ಲಿ ಇಟ್ಟುಕೊಳ್ತಾರೋ ಅವರ ಮನಸ್ಸು ಚಾಂಚಲ್ಯ ದೋಷವನ್ನು ಕಳೆದುಕೊಳ್ಳುತ್ತೆ. ಅದೇನು ಕನೆಕ್ಷನ್? ಹೌದು, ಇದು ಭಾಗವತದಲ್ಲಿ ಮಾತ್ರ ಅಲ್ಲ, ನೀವು ನೋಡಿ ಈ ಪಿರಮಿಡ್ ಧ್ಯಾನ ಕೇಂದ್ರ ಅಲ್ಲಿ ಇಲ್ಲಿ ಎಲ್ಲ ಹೋದರೆ ನೀವು, ಅವ್ರು ಹೇಳ್ತಿರ್ತಾರೆ ನಾವು ಧ್ಯಾನ ಮಾಡಿಸ್ತೀವಿ. ಏನು ಧ್ಯಾನ? ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು? ಅಷ್ಟಕ್ಕೆ ಮುಂಚೆ ಯಾರೋ ಬಂದಿದ್ರಲ್ಲ, ಒಂದು ದೀಪದ ಥರ ಕೆಂಪ ಬಲ್ಬ್ ಇರುತ್ತೆ ಅಲ್ಲೇ ನೋಡ್ತಾ ಇರ್ರಿ, ಅದನ್ನೇ ಧ್ಯಾನ ಮಾಡ್ರಿ ಅಂತ ಹೇಳೋ ಒಂದು ಗುಂಪಿತ್ತು, ಅದು ಬೇರೆ ಆಯಿತು. ಇವಾಗ ಇವರೇನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿ ಮಾಡಬೇಕು ಅಂದರೆ ಶ್ವಾಸದ ಮೇಲೆ ಧ್ಯಾಸ ಅಂತ ಶುರು ಮಾಡಿದ್ದಾರೆ. ಈ ಶ್ವಾಸ ಬರ್ತಾ ಇದೆಯಲ್ಲ, ಗಾಳಿ ತಗೊಳ್ಳೋದು ಬಿಡೋದು, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಅದರಿಂದ ಎಷ್ಟು ಸಿದ್ಧಿಗಳು ಬರ್ತಾ ಇವೆ ಗೊತ್ತಾ ಅವರಿಗೆ? ಅದನ್ನು ಹೇಳ್ತಾ ಇದ್ದಾರೆ ಅಲ್ಲಿ ವಿಶೇಷವಾಗಿ. ಶ್ವಾಸ ಜಯ ಆಯಿತಾ, ಈ ಶ್ವಾಸದಿಂದಾಗಿ ಮನಸ್ಸಿನ ದೋಷಗಳು ಹೋಗುತ್ತೆ. ಅದಕ್ಕೆ ಪ್ರಾಣಾಯಾಮೈಹಿ ದಹೇತು ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷಾನ್ ಅಂತ ಹೇಳ್ತಾ ಬರ್ತಾರೆ. ಪ್ರಾಣಾಯಾಮದಿಂದ ಮನಸ್ಸಿನ ಚಾಂಚಲ್ಯ ದೋಷಗಳು ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಪ್ರಾಣಾಯಾಮ ಸಿದ್ಧಿಯಾಗಬೇಕಾದರೆ ಓಡ್ತಾ ಮಾಡಬೇಕಾ, ನಿಂತುಕೊಂಡು ಮಾಡಬೇಕಾ, ಮಲ್ಕೊಂಡು ಮಾಡ್ಬೋದಾ? ಆಫೀಸಲ್ಲಿ ಏನು ವಿಶೇಷವಾಗಿ ಟೇಬಲ್ ಮುಂದೆ ಕಾಲು ಸಾಗಿ ಹೀಗೆ ಇಟ್ಟುಕೊಂಡು ಹೇಗೆ ಬೇಕಾದರೂ ಮಾಡ್ಬೋದಾ ಅಂತ ಹೇಳಿದರೆ ಹಾಗೆಲ್ಲ ಶ್ವಾಸ ಜಯ ಬರಲ್ಲ, ರಿವರ್ಸ್ ಆಗಿ ಬೇರೆದೆಲ್ಲ ಆಗುತ್ತೆ. ಹಾಗಾದರೆ ಆ ಪ್ರಾಣಾಯಾಮಾದಿಗಳು ಮಾಡಲಿಕ್ಕೆ ಯಾವ ಆಸನಗಳನ್ನು ವಿಧಾನ ಮಾಡಿದ್ದಾರೋ ಆ ಆಸನ ಹಾಕ್ಕೊಂಡು ಕೂಡಬೇಕು. ಏನು ನೀವು ಹೇಳೋ ಸಬ್ಜೆಕ್ಟ್ ನಮ್ಗೆ ಗೊತ್ತ್ರಿ ಆಚಾರ್ಯ, ಇದೊಂದಿರುತ್ತೆ ನೋಡ್ರಿ, ಏನು ನನಗೂ ಎಲ್ಲ ಗೊತ್ತಾಗ್ಬಿಡ್ತು ಅಂಬೋದಿರುತ್ತಲ್ಲ, ಚೂರು ಗೊತ್ತಿರುತ್ತೆ, ನಂಗೆ ಗೊತ್ತಾಯಿತು ಅಂಬೋದು ಗೊತ್ತಾಗಿರುತ್ತೆ. ಯಾರು ಏನು ಸಬ್ಜೆಕ್ಟ್ ಹೇಳಲಿಕ್ಕೆ ಹೋದರೂ ನಂಗೆ ಗೊತ್ತದು ನಂಗೆ ಗೊತ್ತದು ನಂಗೆ ಗೊತ್ತದು, ಅವರಿನ್ನ ಪಾಪ ಏನು ಬಾಯಿ ತೆಗಿಲಿಕ್ಕಿರಲ್ಲ, ನಂಗೆ ಗೊತ್ತು ಅಂತ ಉತ್ತರ ಕೊಡ್ಲಿಕ್ಕೆ ಹೋಗ್ತೀವಿ. ಒಟ್ಟಾರೆ ಈ ನಂಗೆ ಗೊತ್ತು ಎಂಬ ರೋಗ ಶುರು ಆದರೆ ಹೊಸ ವಿಷಯಗಳು ನಮ್ಮ ಹತ್ರ ಬರಲಿಕ್ಕೆ ಬಿಡಲ್ಲ. ಒಳಗಿದ್ದದ್ದೇ ಅನುಭವಕ್ಕಿಟ್ಟಿರಲ್ಲ, ಒಳಗೇ ಇರುತ್ತೆ, ಕೊಳತು ನಾರು ಆಗ್ತಾ ಇರುತ್ತೆ. ಆದ ಕಾರಣ ಏನು ವಿಶೇಷವಾಗಿ ಬರೀ ಆಸನ ಚೂರು, ಅದು ಪದ್ಮಾಸನ ಹಾಕ್ತೀವಿ ರೀ, ವೀರಾಸನ ಹಾಕ್ತೀವಿ, ಸ್ವಸ್ತಿಕಾಸನ ಹಾಕ್ತೀವಿ, ಹೌದು ಹಾಕಿ ಎಷ್ಟು ಹೊತ್ತು ಇರ್ತೀರಿ? ಯಾಕೆ ಬರೇ ಒಂದು ಸಲ ಗಾಳಿ ತಗೊಂಡು ಒಂದು ಕಡೆಯಿಂದ ಒಂದು ಕಡೆ ಬಿಡೋದಾಗಲಿ, ಒಂದು ಕಡೆಯಿಂದ ತಗೊಂಡು ಸ್ವಲ್ಪ ಹೊತ್ತು ಹಿಡಿದು ನಂತರ ಬಿಡೋದಾಗಲಿ, ಇಷ್ಟೇ ಪ್ರಾಣಾಯಾಮದ ಸಿದ್ಧಿ ಅಲ್ಲ, ಶ್ವಾಸ ಜಯ ಅಲ್ಲ, ಕೇವಲ ಆರೋಗ್ಯಾದಿಗಳ ಮೇಲೆ ಪ್ರಭಾವ ಬೀರತಕ್ಕಂಥ ಚೂರ ಅಭ್ಯಾಸ ಅಷ್ಟೇ. ಶ್ವಾಸ ಜಯ ಆಗಬೇಕಾದರೆ ಪ್ರಾಣಾಯಾಮ ತುಂಬ ಹೊತ್ತು ಮಾಡಬೇಕು, ತುಂಬ ಹೊತ್ತು ಮಾಡಬೇಕಾದರೆ ತುಂಬ ಹೊತ್ತು ಕೂಡಬೇಕು, ತುಂಬ ಹೊತ್ತು ಕೂಡಬೇಕಾದರೆ ಅಭ್ಯಾಸ ಇರಬೇಕು. ನಮಗೆ 10 ನಿಮಿಷ ಕೂಡೋದರೊಳಗೆ 10 ಸಲ ಕೈಕಾಲ ಆಚೆ ಈಚೆ ಅಲುಗಾಡಿಸಿರ್ತೀವಿ. ಎಲ್ಲಿ 1-4 ತಾಸು ಕೂತ್ಕೊಳ್ಳ್ರಿ, ಕದಲದೆ ನೋಡೋಣ. ಯಪ್ಪ ಹೋಗ್ತಾನೆ. ಅದೇ ಆಸನ ಜಯ, ಶ್ವಾಸ ಜಯ. ಆಸನದಲ್ಲಿ ಹಾಗೆ ಅಂದರೆ ಅಲ್ಲ, ಕೈಕಾಲೆಲ್ಲ ನೋವು ಬರ್ತಾ ಇದೆ ಹಾಗೆ ಕೊಡೋದಲ್ಲ, ಚೂರ್ಚೂರು ಚೂರ್ಚೂರು ಅಭ್ಯಾಸ ಮಾಡುತ್ತಾ ಕಾಲು ನೋವು ಬರಲೇಬಾರದು. 8 ತಾಸು ಕೂತರು ಹಾಗೆ ಕೂತಿರ್ಬೇಕು, ಅದು ಆಸನ ಜಯ. ಆದ ಮೇಲೆ ಶ್ವಾಸ ಜಯ. ಎಷ್ಟು ಹೊತ್ತು ಶ್ವಾಸ ಜಯ ಅಂದ್ರೇನು, ಏನ ಮಾಡಿದರೆ ಜಯ ಅಂತೀರಾ ಅಂದರೆ ಶ್ವಾಸವನ್ನು ಹಿಡಿದು ನಿಲ್ಲಿಸೋದು ಜಯ. ಹೌದಾ? ಅಂದರೆ ಎಷ್ಟೊತ್ತು ನಿಲ್ಲಿಸಬೇಕು? ನೀವು ಎಷ್ಟು ಹೊತ್ತು ಧ್ಯಾನ ಮಾಡ್ತೀರೋ ಅಷ್ಟೊತ್ತು ನಿಲ್ಲಿಸಬೇಕು. ಎಷ್ಟೊತ್ತು ಮಾಡಬೇಕು? ವ್ಯಾಸರಾಯರನ್ನ ಕೇಳಿ ಹೇಳ್ತಾರೆ, ಧ್ಯಾನ ಗಂಟೆಗಳ ಗಟ್ಟಲೆ ಹೇಳ್ತಾರೆ, ಅದು ಹೇಳ್ತಾರೆ ಈ ಧ್ಯಾನ ಕುಂಭಕದಲ್ಲೇ ಮಾಡಿ ಅಂತಾರೆ. ಅಂದರೆ ಶ್ವಾಸವನ್ನು ಬಿಗಿ ಹಿಡಿದು ಹಾಗೇ ಇದ್ದು ಅಲ್ಲೇ ಧ್ಯಾನ ಮಾಡಿ. ನಮಗ ಶ್ವಾಸ ಬಿಗಿ ಹಿಡಿದು 2 ಸೆಕೆಂಡ್ ಅಲ್ಲ 10 ಸೆಕೆಂಡ್ ಆಗೋಟೊತ್ತಿಗೆ ಪ್ರಾಣ ಹೋದಂತಾಗಿ ಭಟ್ ಅಂತ ಬಿಟ್ಬಿಡ್ತೀವಿ. ಇನ್ನು ಧ್ಯಾನ ಮಾಡೋದೆಲ್ಲಿ, ಯಾವಾಗ ಬಿಡ್ತೀವ ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಅಂತಹದ್ದು ಉಸಿರು ಗಟ್ಟಿಯಾಗಿ ಹಿಡಿದಾಗ ಅದು ಎಷ್ಟು ಹೊತ್ತು ಹಿಡಿದರೂ ಕೂಡ ನಮಗೇನು ಆಗಬಾರ್ದು, ಸಂತೋಷವಾಗಿರಲಿಕ್ಕೆ ನಮಗೆ ಆಯಿತಾ, ಅದನ್ನು ಶ್ವಾಸ ಜಯ. ಆಸನ ಜಯದಿಂದ ಶ್ವಾಸ ಜಯ ಬರುತ್ತೆ, ಶ್ವಾಸ ಜಯದಿಂದ ಮನೋಜಯ ಬರುತ್ತೆ, ಮನೋಜಯದಿಂದ ಏಕಾಗ್ರತೆ ಬರುತ್ತೆ. ಇದು ಇಲ್ಲಿ ಹೇಳತಕ್ಕಂಥದ್ದು. ಹೇಳ್ತಾ ಇದ್ದಾರೆ ಏನು, ಜಿತಶ್ವಾಸ ಜಿತಾಸನ. ಚೆನ್ನಾಗಿ ಸುಧೀಂದ್ರ ತೀರ್ಥರು ಹೇಳ್ತಾರೆ, ಶ್ವಾಸ ಜಯಸ್ಯ ಆಸನ ಜಯ ಹೇತುತ್ವಾತ್ ಜಿತಶ್ವಾಸ. ಇಲ್ಲಿ ಹೇಳ್ತಾ ಇದ್ದಾರೆ ಆಸನ ಜಯ ಹೇತುತ್ವಾತ್, ಆಸನ ಜಯವೇ ಹೇತುವಾಗಿ ಉಳ್ಳದ್ದು ಶ್ವಾಸ ಜಯ. ಅದಕ್ಕೆ ಆಸನ ಜಯದಿಂದ ಕೂಡಿಕೊಂಡು ಆಸನ ಏನು ವಿಶೇಷವಾದ ಶ್ವಾಸ ಜಯವನ್ನು ಮಾಡಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ. ಆಸನ ಜಯಸ್ಯ ಮನಶ್ಚಲನ ನಿವರ್ತಕತ್ವಾತ್ ಜಿತಾಸನ. ಅದಕ್ಕೆ ಹೇಳ್ತಾ ಇದ್ದಾರೆ, ಆಸನ ಜಯತಃ ನಿಶ್ಚಲಮಪಿ ಮನೋ ವಿಷಯ ವಾಸನಾತಃ ಚಲತಿ ಅಥೋ ವೈರಾಗ್ಯೇಣ ನಿಶ್ಚಲಮಪಿ ಲಕ್ಷ್ಯಂ ಸರ್ವಂ ನ ವಿಷಯೀಕರೋತಿ ವೈರಾಗ್ಯ ಅಭ್ಯಾಸ ಯೋಗೇನ. ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾರೆ ಈ ವಿಷಯಗಳನ್ನು. ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.